ಪದ್ಯ ವಿಭೂತಿ ಸಂಧಿ ಪದ್ಯ ನಂಬರ್ 25. ಇಲ್ಲಿ ಶರೀರದಲ್ಲಿ ಯಾರು ರತಿಕ, ಯಾರು ಯಜಮಾನ, ನಾವು ಏನ್ ಮಾಡಬೇಕೆಂಬುದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಇಸ್ ಅ ಕಂಟಿನ್ಯೂಯೇಷನ್ ಆಫ್ 24th ಪದ್ಯ. ಇಲ್ಲಿ ಈ ಪದ್ಯ ಹೀಗಿದೆ: ಮಾತರಿಶ್ವನು ದೇಹರಥದೊಳು ಸೂತನಾಗಿಹ ಸರ್ವಕಾಲದಿ ಶೀತರುಣಿವಲ್ಲಭ ರತಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುತ್ತವಾ ತಾತಪಾದಿಗಳಿಂದಲವಿರತ ಈತನುವಿನೊಳು ಮಮತೆ ಬಿಟ್ಟವನವನೇ ಮಹಾಯೋಗಿ ಅಂತ ಹೇಳ್ತಾ ಇದ್ದಾರ. ಇಲ್ಲಿ ಬಂದು ಈ ರಥಕ್ಕೆ ಮಾತರಿಶ್ವನು ದೇಹ ರಥದೊಳು ಸೂತನಾಗಿಹ, ಈ ರತಿ ಈ ಒಂದು ರಥ ನಡೆಸಬೇಕಂದ್ರ, ಈ ದೇಹದ ರಥ ನಡೆಸಬೇಕಂದ್ರ ನಡೆಸುವನೊಬ್ಬ ಬೇಕು, ಸೂತ ಒಬ್ಬ ಬೇಕು, ಸಾರಥಿ ಒಬ್ಬ ಬೇಕು ಈ ರಥಕ್ಕೆ. ಯಾರು ಇಲ್ಲಿ ಸಾರಥಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾರ ಮಾತರಿಶ್ವ ಅಂತ ಹೇಳ್ತಾರೆ. ಮಾತರಿಶ್ವ ದೇಹ ರಥದೊಳು ಸೂತನಾಗಿಹ ಅಂತ. ಮಾತರಿಶ್ವ ಅಂತ ವಿಶೇಷವಾಗಿ ಪದ್ಯವನ್ನ ಉಪಯೋಗ ಮಾಡ್ತಾರೆ. ಮಾತರಿಶ್ವ ಎಂಬುದು ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಎಲ್ಲಾ ಕಡೆನೂ ಮಾತರಿಶ್ವ ಎಂಬುದು ಬರುತ್ತ. ಮಾತರಿಶ್ವ ಎಂಬುದಕ್ಕೆ ಹೇಳ್ತಾರ ಅದು ಮುಖ್ಯ ಪ್ರಾಣ ವಾಯುದೇವರಿಗೆ ವಿಶೇಷವಾಗಿ ಹೇಳೋದು. ಯಾಕೆ ಅಂದ್ರೆ ಅವರು ಈ ಅವರು ಮನಸ್ಸು, ಅವರು ಕಾರ್ಯ ಎಲ್ಲವೂ ಎಲ್ಲಿ ಸಂಚಾರ ಮಾಡತ್ತಂದ್ರೆ ಈ ಒಂದು ನಾಲ್ಕು ವೇದಗಳಲ್ಲಿ, ಮತ್ತು ಪಂಚರಾತ್ರ, ಇತಿಹಾಸ, ಪುರಾಣ ಮುಂತಾದವುಗಳಲ್ಲೇ ಸಂಚಾರ ಮಾಡುತ್ತೆ. ಅಂದ್ರೆ ಈ ಒಂದು ವೇದಗಳು ಮತ್ತು ಈ ಒಂದು ಪೌರುಷ ಅಪೌರುಷ ಆಗಮಗಳು ಯಾರನ್ನ ಪ್ರತಿಪಾದನೆ ಮಾಡುತ್ತೋ ಅವರಲ್ಲೇ ಅವರು ಮನಸ್ಸು ಕಾರ್ಯ ಎಲ್ಲವೂ ಸಂಚಾರ ಮಾಡ್ತಾ ಇರತ್ತಂತ. ಸೊ ಹಾಗೆ ಇರುವವನು ಅಂತ, ಅದಕ್ಕೆ ಮಾತರಿಶ್ವ ಅಂತ. ಮಾತರಿಶ್ವ ಅದು ಮಾತ್ರ ಅಲ್ಲ, ಅವನೇ ಮಾತರಿ, ಪ್ರಮಾತರಿ, ನಿರ್ಮಾತೃ, ನಿರ್ಮಾಣ ಎಲ್ಲವನ್ನೂ ವಹಿಸ್ತಾನೆ. ಅವನಲ್ಲಿ ಇರುವಂತ ಭಗವಂತನಕ್ಕೇನು ಮಾತರಿಶ್ವ ಅಂತಾನೆ ಹೆಸರು. ಅವರೇ ನಿರ್ವಾಹ ಮಾಡ್ತಾರೆ ಎಲ್ಲವನ್ನೂ, ನಿಯಮನ ಎಲ್ಲವನ್ನೂ ನಡೆಸುವವನು, ಎಲ್ಲ ಕಡೆನೂ ಇರುವವನು, ಎಲ್ಲವನ್ನೂ ನಡೆಸುವವನು, ಅದಕ್ಕೆ ಮಾತರಿಶ್ವ ಅಂತಾರೆ. ಸೊ ಅವನು ಎಲ್ಲಿ ಇದ್ದಾನೆ, ಇವನು ಎಲ್ಲದಲ್ಲಿನೂ ಇದ್ದಾನೆ. ಈ ದೇಹ ಮಾತ್ರ ಇಲ್ಲ, ಪ್ರತಿ ಎಲ್ಲ ದೇಹದಲ್ಲಿನೂ ಇದ್ದಾನೆ. ನಮ್ಮ ಒಳಗೆ ಇರುವಂತ ಈ ಅನೇಕ ದೇಹಗಳು ಇಲ್ಲಿನೂ ಅವನೇ ಇರ್ತಾನೆ. ಸ್ವರೂಪ ದೇಹದಿಂದ ಎಲ್ಲ ದೇಹದಲ್ಲಿ, ಸಂಸಾರಾವಸ್ಥೆಯಲ್ಲಿ ಸ್ವರೂಪ ದೇಹದಿಂದ ಎಲ್ಲದಲ್ಲಿನೂ ಇವನೇ ಇದ್ದಾನೆ. ಇವನೇ ಇದಕ್ಕೆ ಸೂತನಾಗ್ತಾನೆ, ಸೂತನಾಗಿ ಸರ್ವಕಾಲದಲ್ಲಿ ಎಲ್ಲ ಕಾಲದಲ್ಲಿನೂ ಇವನೇ ಇರ್ತಾನೆ. ಎಲ್ಲ ಕಾಲದಲ್ಲಿ ಇವನೇ ನಡೆಸ್ತಾನೆ, ಇವನಲ್ಲೇ ಭಗವಂತ ಇದ್ದಾನೆ. ಸೊ ಅವನೇ ಅವನೇ ಸಾರಥಿ ಮತ್ತು ದೇಹದೊಳು ಸೂತನಾಗಿ ಸರ್ವಕಾಲ ಶ್ರೀತರುಣಿವಲ್ಲಭ ರತಿಕ. ಇಲ್ಲಿ ದ ಓನರ್, ಹಿ ಇಸ್ ದ ಸಾರಥಿ ಅಂತ ಆದಮೇಲೆ ಈಸ್ ಅ ಡ್ರೈವರ್, ಆಮೇಲೆ ಡ್ರೈವರ್ ಆದಮೇಲೆ ಹೂ ಇಸ್ ದ ಓನರ್, ಓನರ್ ಯಾರು ಅಂದ್ರೆ ಇಲ್ಲಿ ಹೇಳ್ತಾರೆ ಶ್ರೀತರುಣಿ ವಲ್ಲಭ ಅಂತ ಹೇಳ್ತಾರೆ. ಶ್ರೀತರುಣಿ ವಲ್ಲಭ ರತಿಕ ಅಂತ ಹೇಳ್ತಾರೆ. ಶ್ರೀತರುಣಿ ವಲ್ಲಭ ಅಂತ ನಾವು ನೋಡಿದ್ದೀವಿ, ಇಲ್ಲೇ ಪದ್ಯದಲ್ಲೇ ಬರುತ್ತೆ. ವಿಭೂತಿ ಸಂಧಿಯಲ್ಲಿ ಇಲ್ಲಿ ಶ್ರೀತರುಣಿ ವಲ್ಲಭನ ಅಂತ ಹೇಳುವಾಗ ನಾವು ನೋಡಿದ್ದೀವಿ. ಶ್ರೀತರುಣಿ ಅಂದ್ರೆ ಲಕ್ಷ್ಮೀ ದೇವಿ ಆಗ್ತಾರ, ಲಕ್ಷ್ಮೀ ದೇವಿ, ಲಕ್ಷ್ಮೀ ನಾರಾಯಣ ಅಂತ ನೋಡಿದ್ದೀವಿ. ಅದು ಒಂದು. ಇಲ್ಲಿ ವಿಶೇಷವಾಗಿ ಏನ್ ಹೇಳ್ತಾರಂದ್ರೆ ಶ್ರೀ ತರುಣಿ, ತರು ಅಂತ ಹೇಳುವುದ ಮೂಲಕ, ತರು ಅಂದ್ರೆ ತರುಣ, ತರು ಅಂದ್ರೆ ಯೂತ್, ಯುವಾನವು ಅಂತ ಬರುತ್ತಲ್ಲ ಲಕ್ಷ್ಮಿಗೆ ಹೇಳುವಾಗ, ಯಾವತ್ತು ಒಂದೇ ಯುವಾನವು, ಅವರು ಯೂತ್ಫುಲ್ ಆಗಿರ್ತಾರ ಅಂತ ಸ್ಥೂಲವಾದ ಮೀನಿಂಗ್. ಒಳಗಿನ ಮೀನಿಂಗ್ ತರು ಅಂತ ಹೇಳುವಾಗ ಒಂದು ಶ್ರೇಷ್ಠ ಅಂತ ಬರುತ್ತೆ, ಶ್ರೇಷ್ಠ ಮೇಲಕ್ಕೆ ಕೊಂಡೊಯ್ಯೋ, ತರು 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 ಅಂತ ಹೇಳ ಗಿಡಗಳಿಗೇನು ತರು ಅಂತ ಹೇಳ್ತಾರೆ, ಮೇಲಕ್ಕೆ ಶ್ರೇಷ್ಠವಾದ ಮೇಲಕ್ಕೆ ಕೊಂಡೊಯ್ಯೋದು. ಏನು ಮೇಲಕ್ಕೆ ಕೊಂಡೊಯ್ಯೋದು ಅಂದ್ರೆ ಶ್ರೀ ತರುಣಿ, ಶ್ರೀ ಅಂತ ಹೇಳುವಾಗ ಅಲ್ಲಿ ಶ್ರೀ ಪದ ನಾವು ಬಳಸ್ತೀವಿ, ಕೃಷ್ಣ ಮಂತ್ರದಲ್ಲಿ ನಾವು ಬಳಸ್ತೇವೆ ಶ್ರೀ ಅಂತ ಹೇಳುವಾಗ. ಶರ ಇಂ ಅಂತ ಅಂದ್ರೆ ಒಂದು ಆನಂದ, ಆ ಒಂದು ಸ್ವರೂಪ ಆನಂದ ಕಂಪ್ಲೀಟ್ ಆಗಿ ನಮಗೆ ತರುವಂತದ್ದು, ಕೊಡುವಂಥದ್ದು, ಸುಖವನ್ನ ಕೊಟ್ಟು ಆ ಅನುಭವ, ಆನಂದದ ಅನುಭವ, ಅದು ಒಂದು ಶ್ರೇಷ್ಠವಾದ ನಮ್ಮ ಒಳಗಿಂದ ಇರುವಂತ ಆನಂದವನ್ನ ಆವಿರ್ಭಾವ ಮಾಡುವಂತ ಒಂದು ಶ್ರೇಷ್ಠವಾದದ್ದು, ಅದನ್ನ ಕೊಡುವಳು ಲಕ್ಷ್ಮೀ, ಲಕ್ಷ್ಮಿಯಲ್ಲಿ ಇರುವಂತ ನಾರಾಯಣ. ಅದಕ್ಕೆ ಶ್ರೀ ತರುಣಿ ಅಂದ್ರ ಲಕ್ಷ್ಮೀ, ವಲ್ಲಭ ಅಂದ್ರ ವಲ್ಲ ಸಂವರಣೆ ಅಂತ, ಅಂದ್ರೆ ಅವಳಿಗೆ ಆಧಾರಭೂತನಾಗಿ ಇರುವಂತ ನಾರಾಯಣ, ಲಕ್ಷ್ಮೀ ನಾರಾಯಣ ಅಂತ. ಈ ರಥ ಸ್ವರೂಪ, ಈ ದೇಹವೇ ರಥ ಅಂತ ಚಿಂತನೆ ಮಾಡಿದಾಗ ಅಲ್ಲಿ ನಾಟ್ ಓನ್ಲಿ ಇನ್ ದಿಸ್ ದೇಹ ಮಾತ್ರ ಇಲ್ಲ, ನಮ್ಮ ಒಳಗೆ ಇರುವಂತ ಆ ಒಂದು ಸ್ವರೂಪ ದೇಹ ಅಪ್ ಟು ದಟ್ ಪಾಯಿಂಟ್ ಹೋಗ್ತಾ ಇದ್ದಾರೆ. ಸೊ ಮಾತರಿಶ ಅಂಬೋದನ್ನು ಅದನ್ನೇ ತಿಳಿಸುತ್ತೆ. ಸೊ ಅಲ್ಲಿ ಸ್ವರೂಪ ದೇಹ ತನಕ ಹೋಗ್ತಾ ಇದ್ದಾರೆ, ಸೋ ಮೆನಿ ಲೆವೆಲ್ಸ್ ಹೋಗ್ತಾ ಇದ್ದಾರೆ. ಇಲ್ಲಿ ಶ್ರೀ ತರುಣಿ ವಲ್ಲಭ ಅವನೇ ರತಿಕ, ಅವನೇ ಹಿ ಈಸ್ ದ ಓನರ್ ಆಫ್ ಆಲ್ ಅವರ್ ಬಾಡೀಸ್, ನಾಟ್ ಓನ್ಲಿ ಅವರ್ ಬಾಡೀಸ್, ಆಲ್ ಎಲ್ಲ ನಮ್ಮ ದೇಹದಲ್ಲಿ ಇರುವಂತಹ ದೇವತೆಗಳು, ನಮ್ಮ ದೇಹದಲ್ಲಿ ಇರುವಂತಹ ದೇವತೆಗಳು, ಅವರಲ್ಲಿ ಇರುವಂತಹ ಮುಖ್ಯ ಪ್ರಾಣ ಎಲ್ಲರಕ್ಕೇನು ಅವನೇ ಒನ್, ಹಿ ಓನ್ಸ್ ಬೇಸಿಕಲಿ ಎವ್ರಿಥಿಂಗ್ ಅಂತ ಅರಿದು ರತಿಕನೆಂದರಿದು ನಿತ್ಯದಲ್ಲಿ. ಇದು ಒಂದು ನಿತ್ಯದಲ್ಲಿ ಯಾವಾಗಲೂ ಅಂದ್ರೆ ಬೇಸಿಕಲಿ ಇಲ್ಲಿ ಏನ್ ಹೇಳ್ತಾರೆ, ಹಿಂದಿನ ಪದ್ಯದಲ್ಲಿ ಶುಭ ಅಶುಭ ಕರ್ಮ ಹೇಳುವಾಗ ಶುಭ ಕರ್ಮ ಅಂದ್ರೆ ಭಗವಂತನೇ ಎಲ್ಲವೂ ಮಾಡಿ ಮಾಡಿಸ್ತಾನಂತ ಆ ಚಿಂತನೆಯನ್ನು ಇಲ್ಲಿ ಇಟ್ಕೋಬೇಕು. ಸೊ ಎಲ್ಲ ನಿತ್ಯದಲ್ಲಿ ಇವನೇ ಓನರ್, ಈ ದೇಹ ಭಗವಂತನೇ ಈ ದೇಹಕ್ಕೆ ಓನರ್ ಅಂತ ಚಿಂತನೆ ಮಾಡ್ಬೇಕಂತ. ಅನುಚಿಂತೆಯೇ ಅಂತ ಹೇಳ್ತಾರೆ. ಚಿಂತನೆ ಏನು ಚಿಂತನೆ ಮಾಡಬೇಕು, ನಾವು ಸುಮ್ಮನೆ ಯೋಚನೆ ಮಾಡಿದ್ರು ಈ ದೇಹ, ಹಿಂದಿನ ಪದ್ಯದಲ್ಲಿನ ಬಂತು ಈ ದೇಹ, ಈ ದೇಹದಲ್ಲಿ ಇರುವಂತ ಆಲ್ ದ ಸಪ್ತ ಧಾತುಗಳು ತಕೊಳ್ಳಿ, ಯಾವ ಧಾತುಗಳನ್ನು ನಾವು, ಇಟ್ ಇಸ್ ವಿ ಡಿಡ್ ನಾಟ್ ಕ್ರಿಯೇಟ್ ಎನಿ ಆಫ್ ದಟ್, ಎಲ್ಲಿ ಎಲ್ಲಿ ಯಾವ ಯಾವ್ದು ಇರಬೇಕು ಅಂತ ನಾವು ನಿಶ್ಚಯ ಮಾಡಿಲ್ಲ, ಯಾವುದು ಯಾವ ಟೈಮ್ಲಿ ಹೇಗೆ ಕೆಲಸ ಮಾಡಬೇಕು ಅಂತೂ ನಾವು ಚಿಂತನೆ ಮಾಡಿಲ್ಲ. ವಿ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಚಿಂತನೆ ಮಾಡಿದಾಗೆ ನಾವು ವಿ ಡಿಡ್ ನಾಟ್ ಕ್ರಿಯೇಟ್ ದಿಸ್ ಬಾಡಿ, ವಿ ಡಿಡ್ ನಾಟ್ ಕ್ರಿಯೇಟ್ ದ ಸಪ್ತ ಧಾತುಗಳು, ವಿ ಡಿಡ್ ನಾಟ್ ಇನ್ಸ್ಟಿಗೇಷನ್ ಮಾಡೋದು ಈ ನರ್ವ್ಸ್, ಈವನ್ ಫಿಸಿಕಲ್ ಆಗ ಸೈಂಟಿಫಿಕ್ ಆಗಿ ನೋಡಿದ್ರು ವಿ ಆರ್ ನಾಟ್ ಸೆಂಡಿಂಗ್ ದ ಇಂಪಲ್ಸಸ್ ದ ಹ್ಯಾಂಡ್ ಆರ್ ಎನಿಥಿಂಗ್, ಅದು ಆಗ್ತಾನೆ ಇರುತ್ತೆ ಅದು. ಸೊ ಇದು ದಿಸ್ ಇಸ್ ನಾಟ್, ನಾನು ಮಾಡಲ್ಲ, ಎಲ್ಲವೂ ಭಗವಂತನ ಮನೆ, ಭಗವಂತನೇ ಇದ್ದು ವಾಯುದೇವರ ಮೂಲಕವಾಗ ನಡೆಸುತ್ತಾನೆ ಅಂತ ಚಿಂತನೆ ಮಾಡಿದ್ರೆ ನಿತ್ಯದಲ್ಲಿ. ಈಗ ಚಿಂತನೆ ಮಾಡಿ ವಿತ್ ದಿಸ್ ಥಾಟ್ ಏನು ಮಾಡಬೇಕು ನಾವು, ನೆಕ್ಸ್ಟ್ ಚಿಂತನೆ ಮಾಡಿ ಆಯ್ತು, ದೆನ್ ವಾಟ್ ಶುಡ್ ವಿ ಡೂ ಅಂದ್ರೆ ಪ್ರೀತಿಯಿಂದಲಿ ಪೋಷಿಸುತ್ತ ವಾತಾತಿ ಅಂದ್ರೆ ಪ್ರೀತಿಯಿಂದಲಿ ಈ ದೇಹವನ್ನ ನಾವು ಚಂದಾಗೆ ನೋಡ್ಕೋಬೇಕು. ಅಂದ್ರೆ ಏನೇನೇ ಅವನು ಈ ದೇಹಕ್ಕೆ ಮಾಡಿಕೊಂಡ, ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ಆಮೇಲೆ ಆಭರಣಗಳ ತೊಡೋದು, ಏನೇನು ಈ ದೇಹಕ್ಕೆ ನಾವು ಮಾಡ್ತೀವೋ ಎಲ್ಲವೂ ಮಾಡುವಾಗ ಈ ಅನುಸಂಧಾನವನ್ನು ಚಿಂತನೆ ಮಾಡಬೇಕು. ಭಗವಂತ ದಿಸ್ ಈ ಒಂದು ದೇಹದಲ್ಲಿ, ಈ ರಥ ಅಂತ ಹಿಂದೆ ಬಂದಿದೆ, ಈ ರಥ ಸದೃಶವಾದ ಈ ದೇಹದಲ್ಲಿ ಭಗವಂತ ಕುಳಿತಿದ್ದಾನೆ, ಆ ಭಗವಂತನಿಗೆ ಎಲ್ಲವೂ ಮಾಡ್ತಾ ಇದ್ದೀನಿ. ಇದೇ ಹೇಳ್ತಾರೆ ಶ್ರೀಪಾದರಾಜರು ಮುಂತಾದವರಲ್ಲಿ ಹೇಳ್ತಾರೆ, ಅವ್ರು ಎಲ್ಲವೂ ಹಾಕೊಂಡಿದ್ರು, ವೈಭವಗಳು ಎಲ್ಲವೂ ಮಾಡ್ಕೊಳ್ತಾ ಇದ್ರು ಅಂದ್ರೆ ಅನುಸಂಧಾನ ಅಲ್ಲಿ ಇತ್ತು. ಅದಕ್ಕೆ ಮಾಡೋ ಕರ್ಮ ಇಲ್ಲ, ಕರ್ಮ ಹಿಂದನೆ ಇರುವಂತ ಅನುಸಂಧಾನ ಅವ್ರಿಗೆ ಇತ್ತು. ಶರೀರವೇ ರಥ, ಇಲ್ಲಿ ರತಿಕಾ ಬಂದು ಭಗವಂತನೇ ಇದ್ದಾನೆ, ಭಗವಂತ ಇರುವಂತ ಈ ಒಂದು ದೇಹಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಚೆಂದಾಗಿ ಮನಸ್ಸಲ್ಲಿ ತಿಳಿದು ಮಾಡಿದಾಗ ಆ ಕರ್ಮ ಬಂದು ಶುಭ ಕರ್ಮ ಆಗ್ಬಿಡತ್ತೆ, ಮೋಚಕ ಆಗತ್ತೆ ದೇಹದ ಪ್ರೀತಿಯಿಂದಲೇ ಪೋಷಿಸುತ್ತ. ಇದನ್ನ ನಾವು ಈ ಒಂದು ದೇಹವನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾವುದಿನಿಂದ ಅಂದ್ರೆ ಬಿಸಿಲು ಗಾಳಿ ಇದರಿಂದ ನಾವು ರಕ್ಷಣೆ, ನಮ್ ವಿ ಹ್ಯಾವ್ ಟು ಬೇಸಿಕಲಿ ಹೇಳ್ತಾರೆ ಈ ದೇಹವನ್ನ ರಕ್ಷಣೆ ಮಾಡಿ, ಯು ಹ್ಯಾವ್ ಟು ದೇಹವನ್ನ ಚೆನ್ನಾಗಿ ನೋಡ್ಕೋಬೇಕು, ಯು ಹ್ಯಾವ್ ಟು ಈಟ್ ಪ್ರಾಪರ್ಲಿ, ಡ್ರೆಸ್ ಪ್ರಾಪರ್ಲಿ ಎಲ್ಲವೂ ಹೇಳ್ತಾರೆ. ಅದಕ್ಕೆ ಶುಚಿ ಅಂತೂ ಹೇಳ್ತಾರೆ, ಮಡಿ ಅಂತಾನು ಹೇಳ್ತಾರೆ, ಚೆಂದಾಗೆ ನೋಡ್ಕೋಬೇಕು, ಸ್ನಾನ ಪಾನಗಳಿಂದ ನೋಡ್ಕೋಬೇಕು, ಮಳೆ ಬಿಸಿಲು ಗಾಳಿಯಿಂದ ನೋಡ್ಕೋಬೇಕು ಅದೇ ಹೇಳ್ತಾರೆ ಪ್ರೀತಿಯಿಂದಲೇ. ಅದಕ್ಕೆ ಒಂದು ಚಳಿ ಬಿಸಿಲಿನಿಂದ ಹಾಗೆ ನೋಡ್ಕೋಬೇಕು, ನೋಡ್ಕೊಂಡು ಹೇಳ್ತಾರೆ ಪಾತಾದಿಗಳಿಂದ ಅವಿರತ ಅಂತ ಹೇಳ್ತಾರೆ. ಅವಿರತ ಅಂದ್ರೆ ಯಾವಾಗಲೂ ಅಂತ ಒಂದು ಅರ್ಥ ಬರುತ್ತೆ. ಇನ್ನೊಂದು ಏನು ಬರುತ್ತೆ ಅಂದ್ರೆ ಈ ದೇಹಕ್ಕೆ ಏನೇನು ಅಲಂಕಾರ ಎಲ್ಲವೂ ಮಾಡುವಾಗ ಅವಿರತ ಅಂತ ಇನ್ನೊಂದು ಮೀನಿಂಗ್ ಅಂದ್ರೆ ಅವಿ ಅಂದ್ರೆ ಅವ ಅಂದ್ರೆ ರಕ್ಷಣೆ ಮಾಡುವಂತ ಭಗವಂತ, ಅವ ರಕ್ಷಣೆ ಅಂತ. ಈ ದೇಹಕ್ಕೆ ಭಗವಂತನೇ ರಕ್ಷಣೆ ಮಾಡ್ತಾ, ನಾನೇನೋ ನೋಡ್ಕೊಳ್ತಾ ಇದ್ದೀನಿ ಅಂತ ಅರ್ಥಲ್ಲ, ಭಗವಂತನೇ ನನ್ನ ಮೂಲಕವಾಗ ನೋಡ್ಕೊಳ್ತಾ ಇದ್ದಾನೆ ಅವ ರಕ್ಷಣೆ. ಆ ಒಂದು ಭಗವಂತನಲ್ಲಿ ರತಿ, ಅವಿರತ ಭಗವಂತನಲ್ಲಿ ರತಿ ಇಡಬೇಕು, ಇತರ ವಿಷಯದಲ್ಲಿ ಅರತಿ ಇರಬೇಕು. ಅಲ್ಲಿ ಇತರ ವಿಷಯದಲ್ಲಿ ನಮ್ಗೆ ರತಿ ಇರಬಾರದು, ಅಲ್ಲಿ ಇರುವಂತ ಭಗವಂತನಲ್ಲಿ ರತಿ ಇಟ್ಟು ನಾವು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಮಾಡುವವನು ಹೇಗಾಗ್ತಾನೆ, ಒಂದು ಈತನು ಮೀನಳು ಮಮತೆ ಬಿಟ್ಟವನು. ಸೊ ಹೀಗೆ ನಾವು ಚಿಂತನೆ ಮಾಡಿದ್ರೆ ಏನು ಭಗವಂತನ, ದಿಸ್ ಡಸಂಟ್ ಬಿಲಾಂಗ್ ಟು ಅಸ್, ಇದು ಭಗವಂತನ ಮನೆ, ಭಗವಂತ ಇದ್ದಾನೆ, ದೇವತೆಗಳೆಲ್ಲ ಇದ್ದಾರೆ, ವಾಯುದೇವರು ಸಾರಥಿಯಾಗಿ ಇದ್ದಾರೆ, ಅವರೇ ಅವರಲ್ಲಿ ಅವರಲ್ಲೇ ಮನಸ್ಸಿಟ್ಟು ನಾವು ಮಾಡ್ತಾ ಇದ್ರೆ ಏನಾಗತ್ತ? ಮಮತೆ ಬಿಟ್ಟವನು, ಮಮತೆ ಹೋಗತ್ತೆ, ಮಮತೆ ನನ್ನದಲ್ಲ. ಆ ಜ್ಞಾನದಿಂದ ಏನಾಗತ್ತ? ಭಗವಂತನದೊಂದು ಶಾಸ್ತ್ರ ಇನ್ಸ್ಟೆಂಟ್ ಆಗ ಬರೋಲ್ಲ ಈ ಜ್ಞಾನ. ಮೆಲ್ಲ ಮೆಲ್ಲ ನಮ್ಮ ಪಾಪ ಹೋಗ್ತಾ 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 ವಿ ರಿಯಲೈಸ್ ಭಗವಂತನೇ ಎಲ್ಲವೂ ಮಾಡಿ ಮಾಡ್ತಾನೆ ಅಂತ ತಿಳಿದಾಗ, ಅವಾಗ ಏನಾಗತ್ತಂತ ಸರಿಯಾಗ ತಿಳಿದಾಗ ಅಜ್ಞಾನ ನಮ್ಗೆ ಹೋಗತ್ತ. ಸಿ ಅಜ್ಞಾನ ಹೋದಾಗ ಏನಾಗತ್ತಂತ ನೆಕ್ಸ್ಟ್ ಸ್ಟೆಪ್ ಬಂದು ಭೇದದ ಜ್ಞಾನ ಬರುತ್ತೆ. ಅಜ್ಞಾನ ಹೋದಾಗ ಏನು ಭೇದದ ಜ್ಞಾನ ಅಂದ್ರೆ ಏನು? ಭೇದದ ಜ್ಞಾನ ಅಂದ್ರೆ ಏನು ಅಂದ್ರೆ, ಇಲ್ಲಿ ಈ ಪರ್ಟಿಕ್ಯುಲರ್ ದೇಹದಲ್ಲಿ ಈ ಶರೀರ ಬೇರೆ, ನಾನು ಬೇರೆ. ಶರೀರ ಅಂಬೋದು ಜಡ, ನಾನು ಅಂಬೋದು ಜೀವ. ಶರೀರ ಬೇರೆ, ಜೀವ ಬೇರೆ, ಮತ್ತು ಜೀವ ಬೇರೆ, ಜೀವನಿಗೆ ನಡೆಸುವಂತ ಪುಷ್ಕರಾದಿ ದೇವತೆಗಳು ಬೇರೆ, ಅದು ಗೊತ್ತಾಗತ್ತೆ. ಅವರಿಂದ ಮುಖ್ಯ ಪ್ರಾಣ ಬೇರೆ, ಮುಖ್ಯ ಪ್ರಾಣನಿಂದ ಎಲ್ಲರಿಂದಲೂ ದೇವರು ಅಂಬೋ ಸ್ವತಂತ್ರ ಎಂಟಿಟಿ ಅವನು ಬೇರೆ. ಈ ತರ ಒಂದು ಭೇದದ ಜ್ಞಾನ ಬರುತ್ತೆ. ಅಜ್ಞಾನ ಹೋದಾಗ ಭೇದದ ಜ್ಞಾನ ಬರುತ್ತೆ. ಭೇದದ ಜ್ಞಾನ ಬಂದಾಗ ಈ ಶರೀರ ಬೇರೆ, ನಾನು ಬೇರೆ ಅಂತ ಭೇದದ ಜ್ಞಾನ ಬರತ್ತಂತ ಅನ್ಕೊಳ್ಳಿ, ಆವಾಗ ಈ ಶರೀರಕ್ಕೆ ಆಗುವಂತ ನೋವು ಏನೇನಾಗತ್ತೋ ಅದು ಜಸ್ಟ್ ವಿಟ್ನೆಸ್ ಮಾಡೋ ಜೀವ ಅದು, ನನಗೆ ಅಲ್ಲ ನನ್ನ ಶರೀರಕ್ಕೆ ಬರತ್ತ ಅಂತ. ಶರೀರದ ಧರ್ಮಗಳು ಅಂತ ಹೇಳ್ತಾರೆ, ಶರೀರಕ್ಕೆ ಬರುವಂತ ರೋಗ ರುಜಿನಗಳು, ಸುಖ ದುಃಖ, ಮನಸ್ಸಿಗೆ ಬರೋದು, ಇದೆಲ್ಲ ಮನಸ್ಸಿಗೆ ಬಂದಿದ ದಿಸ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್, ಬಟ್ ಅಟ್ ಲೀಸ್ಟ್ ಸ್ವಲ್ಪ ಯೋಚನೆ ಮಾಡಬೇಕು, ಮಾಡ್ತಾ ಇದ್ರೆ ದೇವರು ನಮ್ಗೆ ಶಕ್ತಿ ಕೊಡ್ತಾನ. ಸೊ ಇದು ಈ ದೇಹಕ್ಕೆ ಮನಸ್ಸಿಗೆ ಬರುವಂತ ರೋಗ ರುಜಿನಗಳು ನನಗೆ ಈ ಜೀವನಿಗೆ ಅಲ್ಲ ಅಂತ ತಿಳ್ಕೊಂಡಾಗ, ಆ ಒಂದು ಭೇದ ಜ್ಞಾನ ಬಂದಾಗ ಆ ಧರ್ಮ ಆರೋಪಣ ಅಂತ ಹೇಳ್ತಾರೆ. ಆ ಒಂದು ಶರೀರಕ್ಕೆ ಬಂದದ್ದನ್ನು ಜೀವಕ್ಕೆ ಬಂದದ್ದು ಅಂತ ತಿಳಿಯೋದು. ಅಂದ್ರೆ ಒಂದು ಕ್ರೂಡ್ ಎಕ್ಸಾಂಪಲ್ ಅದೇ ಹೇಳ್ತಾ, ನಮ್ಮ ಮಗು ಕೆಳಗೆ ಬಿದ್ದಾಗ ನಮಗೆ ನೋವತ್ತ, ನಮ್ಮ ಪಕ್ಕದ ಮನೆ ಮಗು ಕೆಳಗೆ ಬಿದ್ದಾಗ ನಮ್ಮ ಮನಸ್ಸಿಗೆ ನೋವೋದಿಲ್ಲ. ಅಂದ್ರೆ ಅಲ್ಲಿ ಏನು, ಮಗು ಕೆಳಗೆ ಬಿತ್ತು ಇಸ್ ನಾಟ್ ದ ರೀಸನ್. ನನ್ನ ಮಗು ಅಂತ ಒಂದು ಅಭಿಮಾನ ಅದ ಮೇಲೆ ಬೆಳೆಸ್ಕೊಂಡಿದ್ದೀವಿ, ಆದ ಕಾರಣ ಆ ಅಭಿಮಾನ ಅಂಬೋ ಒಂದು ಕ್ಷಣದಿಂದ ದುಃಖ ಬಂದಿದೆ. ಆ ದುಃಖವನ್ನ ಜೀವನ ದುಃಖ ಅಂತ ತಿಳ್ಕೊಳ್ತೀವಿ, ಅಲ್ಲೇ ನಮ್ಗೆ ಕಷ್ಟ ಬರುತ್ತೆ. ಸೊ ಆ ಭೇದದ ಜ್ಞಾನ ಬಂದಾಗ ಈ ಅಭಿಮಾನ ಅಂಬೋದು ಬಿಟ್ಟು ಹೋಗತ್ತೆ. ಸೊ ಆವಾಗ ದುಃಖ ಆಗೋದಿಲ್ಲ. ಸೊ ಹೀಗೆ ಈ ಚಿಂತನೆ ಬಂದಾಗ ಮಮತೆ ಅಂಬೋದು ಹೋಗತ್ತ, ನನ್ನದಲ್ಲ ಇದು ಅಂತ ಹೋಗತ್ತ. ಈ ದೇಹ ನನ್ನದಲ್ಲ, ನಾನು ಬೇರೆ, ದೇಹ ಬೇರೆ, ಇದು ದೇವರು ಕೊಟ್ಟ ಕರುಣಿಸಿದ ಪ್ರಸಾದ, ನೀ ಕೊಟ್ಟ, ನೀ ದಯದಿಂದ ಕೊಟ್ಟದ್ದು ಅಂಬೋ ಚಿಂತನೆ ಬರತ್ತ. ನಮ್ಮ ಸಾಧನೆಗೆ, ಈ ಜೀವನ ಸಾಧನೆಗೆ ದೇಹವನ್ನು ದೇವರು ಕೊಟ್ಟಿದ್ದಾನೆ. ದೇಹ ನಮ್ಮದಲ್ಲ, ದೇಹದ ಧರ್ಮಗಳು ಸುಖ ದುಃಖ ಏನೇನು ಬರುತ್ತೋ ಅದು ನಮ್ಮದಲ್ಲ. ಹೀಗೆ ಒಂದು ಚಿಂತನೆ, ಆ ಜ್ಞಾನ ಬಂದಾಗ, ನಮ್ಗೆ ಇನ್ನೂ ಜ್ಞಾನ ಬಂದಿಲ್ಲ, ಆ ಜ್ಞಾನ ಬಂದಾಗ ಮಮತೆ ಆಟೋಮ್ಯಾಟಿಕ್ ಆಗಿ ಬಿಟ್ಟು ಹೋಗುತ್ತೆ. ರಾಯರ ಮುಂತಾದವ್ರಿಗೆ ಆ ದೇಹದ ಮೇಲೆ ಮಮತೆನೇ ಇಲ್ಲ, ಅಭಿಮಾನವೇ ಇಲ್ಲ. ಸೊ ಮಮತೆ ಬಿಟ್ಟವನು ಅವನೇ ಮಹಾಯೋಗಿ ಅಂತ ಇಲ್ಲಿ. ಅದು ಬಿಟ್ಟವನೇ ಮಹಾಯೋಗಿ ಅಂದ್ರೆ ಏನರ್ಥ ಅಂದ್ರೆ, ಯೋಗ ಅನ್ಬೋ ಶಬ್ದ ಶಾಸ್ತ್ರದಲ್ಲಿ ಗೀತೆಯಲ್ಲಿ ಜ್ಞಾನ ಉಪಾಯ ಅಂದ್ರೆ ಮೋಕ್ಷದ ಉಪಾಯ. ಅದು ಮಹಾಯೋಗ ಅಂದ್ರೆ ಮೋಕ್ಷದ ಉಪಾಯ ಅಂತ ಅರ್ಥ. ಯೋಗಿ ಅಂದ್ರೆ ಏನೋ ಒಂದು ಎಲ್ಲ ಬಿಟ್ಟು ಒಂದು ಕಾಡಲ್ಲಿ ಕೂತಿರೋನು ಅಂತ ಅರ್ಥ ಅಲ್ಲ. ಯೋಗ ಅಂದ್ರೆ ಉಪಾಯ, ಉಪಾಯ ಅಂತ ಅರ್ಥ, ದ ಮೀನ್ಸ್ ಟು ಗೆಟ್ ನಾಲೆಡ್ಜ್ ಅಂತ. ಏನು ಉಪಾಯ? ಮಹಾ ಉಪಾಯ. ಮಹಾಯೋಗ ಅಂದ್ರೆ, ಮಹಾ ಉಪಾಯ ಅಂದ್ರೆ ಮೋಕ್ಷ ಉಪಾಯ ಅಂತ ಆಗುತ್ತೆ. ಮೋಕ್ಷ ಉಪಾಯಕ್ಕೆ ಇದು ಕಾರಣ ಆಗತ್ತೆ. ಮಮತೆ ಬಿಟ್ಟು ಹೋಗುತ್ತೆ, ಇದು ನನ್ನದಲ್ಲ ದೇವರದು ಅಂತ ತಿಳ್ಕೊಂಡು ಮಾಡಿದಾಗೆ ಅದು ಮೋಕ್ಷಕ್ಕೆ, ಇಟ್ ಪೇವ್ಸ್ ವೇ ಟು ಮೋಕ್ಷ ಅಂಬೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಕೃಷ್ಣಾರ್ಪಣಮಸ್ತು.